ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ.
ಪರನ ಮರೆಯಲ್ಲಿರುವ ಗುರಾಣಿಯಂತೆ ನಾನಿರುವೆ, ಪರಾತ್ಪರನ ನಿವಾಸದಲ್ಲಿ ಸ್ತುತಿ ಹಾಡುವ ಸ್ತುತಿಗಾರನಂತಿರುವೆ. ಹತ್ತು ತಂತಿಗಳ ಲಯತಾಳದಲ್ಲಿ, ವೀಣೆ ಕಿನ್ನರಿಯ ಶ್ರುತಿರಾಗದಲ್ಲಿ, ಸದೆ ಹಾಡುವ ಹಾಡುಗಾರನಾಗಿರುವೆ. ಪರಾತ್ಪರನ ಮರೆಯಲ್ಲಿರುವ ಗುರಾಣಿಯಂತೆ ನಾನಿರುವೆ, ಪರಾತ್ಪರನ ನಿವಾಸದಲ್ಲಿ ಸ್ತುತಿ ಹಾಡುವ ಸ್ತುತಿಕಾರನಂತಿರುವೆ. ಅರಮನೆ ಅಂಗಳದಲ್ಲಿ ಹಾಡುವ ಸೋದರನಾಗಿ, ಆಜ್ಞೆಯ ಮೀರದ ಆಲಯದಲ್ಲಿ ಅನುದಿನ ಹಾಡುವನಾಗಿ, ಚಿನ್ನದ ಅರಮನೆ ಅಂಗಳದಲ್ಲಿ ಹಾಡುವ ಸೋದರನಾಗಿ, ಆಜ್ಞೆಯ ಮೀರದ ಆಲಯದಲ್ಲಿ ಅನುದಿನ ಹಾಡುವನಾಗಿ. ಹತ್ತು ತಂತಿಗಳ ಲಯತಾಳದಲ್ಲಿ, ವೀಣೆ ಕಿನ್ನರಿಯ ಶ್ರುತಿರಾಗದಲ್ಲಿ,
ಪಾಠ 96, ಪುನರಾವರ್ತನೆ 4, ಏಸುಕ್ರಿಸ್ತನು ತೀರಿತು. 3 ಕಾರ್ಯಕ್ರಮಗಳ ಹಿಂದೆ ದೇವರ ಪ್ರವಾದಿಗಳ ಸಂದೇಶವನ್ನು ಪುನರಾವರ್ತಿಸುವುದಕ್ಕೆ ನಾವು ಪ್ರಾರಂಭಿಸಿದ್ದೇವೆ. ಈ ದಿನ ದೇವರ ಸಹಾಯದೊಂದಿಗೆ ನಮ್ಮ ಪುನರಾವರ್ತನೆಯನ್ನು ಮುಕ್ತಾಯಗೊಳಿಸುವುದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ಈ ದಿನದ ನಮ್ಮ ಕಾರ್ಯಕ್ರಮವು ತೀರಿತು ಎಂಬ ಹೆಸರಿನದಾಗಿದೆ. ನಾವು ನೋಡಿಕೊಂಡಂತೆ ದೇವರು ತನ್ನ ಪುಸ್ತಕವನ್ನು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂದು ಎರಡು ಮುಖ್ಯವಾದ ವಿಭಾಗಗಳನ್ನಾಗಿ ಮಾಡಿದ್ದಾನೆ. ಹಳೆ ಒಡಂಬಡಿಕೆಯು ದೇವರ ಅದ್ಭುತವಾದ ಪುಸ್ತಕದ ಮೊದಲನೆಯ ವಿಭಾಗವಾಗಿದೆ. ಇದು ತೋರಾ, ಕೀರ್ತನೆಗಳು ಮತ್ತು ಪ್ರವಾದಿಗಳ ಇತರ ಬರಹಗಳನ್ನು ಒಳಗೊಂಡಿದೆ. ದೇವರ ಪುಸ್ತಕದ ಈ ಮೊದಲನೆಯ ವಿಭಾಗದಲ್ಲಿ ನಮ್ಮ ಮೂಲ ಪಿತೃವಾದ ಆದಾಮನು ಹೇಗೆ ದೇವರಿಗೆ ಅವಿಧೇಯನಾದನು, ಅದರಿಂದ ತನ್ನ ಎಲ್ಲ ಸಂತತಿಯವರನ್ನು ಸೈತಾನನ ರಾಜ್ಯಗಳೊಳಗೆ ಹೇಗೆ ತಂದನೆಂಬುದನ್ನು ನಾವು ನೋಡುತ್ತೇವೆ. ಹೇಗೂ ದೇವರು ಆದಾಮನ ಮಕ್ಕಳಿಗಾಗಿ ಒಬ್ಬ ಶಕ್ತಿವಂತ ರಕ್ಷಕನನ್ನು ಕಳುಹಿಸುವಾಗ ಮತ್ತು ನಂಬುವವರನ್ನು ರಕ್ಷಿಸಿ ಅವರನ್ನು ದೇವರ ರಾಜ್ಯದೊಳಗೆ ಹಿಂದಕ್ಕೆ ತರುವಂತಹ ವಾಗ್ದಾನ ಮಾಡಿದ್ದನ್ನು ಸಹ ನಾವು ಕಲಿತುಕೊಂಡೆವು. ಈ ಅದ್ಭುತವಾದ ವಾಗ್ದಾನವು ಹಳೆ ಒಡಂಬಡಿಕೆಯ ಒಂದು ಪ್ರಾಮುಖ್ಯವಾದ ಭಾಗವಾಗಿದೆ. ರಕ್ಷಕನನ್ನು ಕೆಳಕ್ಕೆ ಕಳುಹಿಸುವ ತನ್ನ ಯೋಜನೆಯನ್ನು ಚಲನೆಯಲ್ಲಿಡುವುದಕ್ಕೆ ದೇವರು ಅಬ್ರಹಾಮನನ್ನು ಅವನ ಹಿರಿಯ ವಯಸ್ಸಿನಲ್ಲಿ ಕರೆದು ಅವನಿಗೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆದಿಕಾಂಡ 12 ಅಧ್ಯಾಯ 2 ಮತ್ತು 3 ವಚನ. ಈ ಪ್ರಕಾರ ದೇವರು ಅಬ್ರಹಾಮನನ್ನು ಹೇಗೆ ಇಸ್ರಾಯೇಲ್ ಜನಾಂಗಕ್ಕೆ ತಂದೆಯನ್ನಾಗಿ ಮಾಡಿದನೆಂಬುದನ್ನು ನಾವು ನೋಡುತ್ತೇವೆ. ಇದೇ ಜನಾಂಗಕ್ಕೆ ದೇವರು ಪ್ರವಾದಿಗಳ ಬರಹಗಳನ್ನು ಒಪ್ಪಿಸಿಕೊಟ್ಟನು. 1500 ವರ್ಷಗಳವರೆಗೆ ದೇವರು ಪ್ರವಾದಿಯಾದ ಮೋಶೆಯಿಂದ ಹಿಡಿದು ಪ್ರವಾದಿಯಾದ ಯೋಹಾನನವರೆಗೆ ಬೇರೆ ಬೇರೆ ಅನೇಕ ಮನುಷ್ಯರ ಮನಸ್ಸಿನಲ್ಲಿ ಇಟ್ಟಿದಂತಹ ತನ್ನ ವಾಕ್ಯವನ್ನು ಅವರಿಗೆ ಕಳಿಸಿದನು. ಈ ಪ್ರವಾದಿಗಳ ಮೂಲಕವಾಗಿ ಆದಾಮನ ಮಕ್ಕಳ ಅನೀತಿವಂತಿಕೆಯನ್ನು ಪುನಃ ರುಜುವಾತುಪಡಿಸಿದನು ಮತ್ತು ಅವರ ಪಾಪದ ಸಾಲಕ್ಕೆ ದಂಡ ತೆರುವುದಕ್ಕೆ ತನ್ನ ರಕ್ತವನ್ನು ಸುರಿಸುವ ನೀತಿವಂತ ವಿಮೋಚಕನ ಬರುವಿಕೆಯನ್ನು ಅವರಿಗೆ ಪ್ರಕಟಿಸಿದನು. ನಾವು ನೋಡಿದಂತೆ ಪಾಪಿಗಳೊಂದಿಗೆ ದೇವರು ಸ್ಥಾಪಿಸಿದಂತ ಹಳೆ ಒಡಂಬಡಿಕೆಯು ಪ್ರಾಣಿಗಳ ಯಜ್ಞವನ್ನು ಅಪೇಕ್ಷಿಸಿತ್ತು. ಎಂದು ಹೇಳಿದ್ದೇನೆಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ, ಯಾಕೆಂದರೆ ಪಾಪದ ಸಂಬಳ ಮರಣ ಎಂಬುದಾಗಿ. ಆದರೆ ಅದೇ ಮೊದಲ ಜನಾಂಗದವರು ಮಾಡುತ್ತಿದ್ದ ಪ್ರಾಣಿಗಳ ಯಜ್ಞವು ನಿಜವಾಗಿಯೂ ಪಾಪದ ದಂಡ ತೆರುವಂತದ್ದಾಗಿರಲಿಲ್ಲ, ಯಾಕೆಂದರೆ ಒಂದು ಪ್ರಾಣಿಯ ಬೆಲೆಯೂ ಮತ್ತು ಮನುಷ್ಯನ ಬೆಲೆಯೂ ಅಸಮವಾಗಿದ್ದವು. ಉದಾಹರಣೆಗೆ, ನಾನು ಒಂದು ಆಟದ ಕಾರನ್ನು ಹೊಂದಿದ್ದರೆ ನಾನು ಕಾರು ಮಾರುವವನ ಬಳಿಗೆ ಹೋಗಿ ಒಂದು ನಿಜವಾದ ಕಾರಿನೊಂದಿಗೆ ಹೀಗೆ ಹೇಳೋಣ, ಮರ್ಸಿಡಿಸ್ ಕಾರ್ನೊಂದಿಗೆ ಇದನ್ನು ಬದಲಾಯಿಸಿಕೊಡು ಎಂದು ಹೇಳುವುದಕ್ಕಾಗುತ್ತದೆಯೋ? ಖಂಡಿತವಾಗಿಯೂ ಇಲ್ಲ, ಯಾಕೆಂದರೆ ನನ್ನ ಬಳಿ ಇರುವ ಆಟದ ಕಾರಿನ ಬೆಲೆಯೂ ಮತ್ತು ನಿಜವಾದ ಕಾರಿನ ಬೆಲೆಯೂ ಸಮಾನವಾಗಿಲ್ಲ. ಅದರಂತೆಯೇ ಮೂಲ ಜನಾಂಗಗಳಿಂದ ದೇವರು ಅಪೇಕ್ಷಿಸಿದ ಪ್ರಾಣಿಗಳ ಯಜ್ಞವು ಪಾಪವನ್ನು ಅಳಿಸುವುದಕ್ಕೆ ಸಾಧ್ಯವಿರಲಿಲ್ಲ, ಯಾಕೆಂದರೆ ಒಂದು ಪ್ರಾಣಿಯ ಬೆಲೆಯೂ ಮತ್ತು ಒಬ್ಬ ಮನುಷ್ಯನ ಬೆಲೆಯೂ ಅಸಮಾನವಾಗಿತ್ತು. ನಾವು ನೋಡಿಕೊಂಡಂತೆ ಪ್ರಾಣಿಗಳ ಯಜ್ಞಗಳು ಕೇವಲ ನಿದರ್ಶನಗಳಾಗಿದ್ದವು, ಅಂದರೆ ಚಿಹ್ನೆಗಳು. ಹೊಸ ಒಡಂಬಡಿಕೆಯನ್ನು ತರುವ ನೀತಿವಂತ ವಿಮೋಚಕನೆಂಬ ನಿಜವಾದ ಯಜ್ಞವನ್ನು ದೇವರು ಕೆಳಕ್ಕೆ ಕಳುಹಿಸುವ ಸಮಯಕ್ಕೆ ಕಾಯುತ್ತಿದ್ದವು. ಪ್ರಾಣಿಯ ಯಜ್ಞವು ಆ ಸಮಯಕ್ಕೆ ಮಾತ್ರ ಪಾಪವನ್ನು ಮುಚ್ಚುವಂತದ್ದಾಗಿತ್ತು. ಅವು ಪಾಪವನ್ನು ಶಾಶ್ವತವಾಗಿ ತೆಗೆದು ಹಾಕುವಂತವುಗಳಾಗಿರಲಿಲ್ಲ. ದೇವರ ಪುಸ್ತಕದ ಎರಡನೆಯ ಭಾಗವು ಹೊಸ ಒಡಂಬಡಿಕೆ ಅಥವಾ ಸುವಾರ್ತೆ ಎಂದು ಕರೆಯಲ್ಪಡುತ್ತದೆ. ಪರಲೋಕದಿಂದ ಬಂದ ವಿಮೋಚಕನ ರಕ್ತದ ಮೂಲಕ ಮನುಷ್ಯನೊಂದಿಗೆ ದೇವರು ಸ್ಥಾಪಿಸಿದಂತಹ ಒಡಂಬಡಿಕೆಯ ಕುರಿತು ಇದು ನಮಗೆ ತಿಳಿಸುತ್ತದೆ. ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದಾಗ ಎಲ್ಲಾ ಪ್ರಾಣಿಯ ಯಜ್ಞಗಳ ಚಿಹ್ನೆಯನ್ನು ನೆರವೇರಿಸಿ ಪಾಪಗಳ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳಲು ನಮ್ಮ ಶಕ್ತರನ್ನಾಗಿಸಿದ ವಿಮೋಚಕನಾದ ಯೇಸುವಿನ ಕಥೆಯಿರುವಂಥದ್ದೇ ಈ ಸುವಾರ್ತೆಯ ಪುಸ್ತಕವಾಗಿದೆ. ವಿಮೋಚಕನು ಯಾಕೆ ಪರಲೋಕದಿಂದ ಬರಬೇಕಾಯಿತು? ಸುಮ್ಮನೆ, ಯಾಕೆಂದರೆ ಆದಾಮನ ಪ್ರತಿಯೊಬ್ಬ ಸಂತತಿಯವರು ಪಾಪದ ಭಾರವನ್ನು ಹೊತ್ತಿದ್ದನು. ಒಬ್ಬ ಪಾಪಿಯು ಇನ್ನೊಬ್ಬ ಪಾಪಿಯನ್ನು ವಿಮೋಚಿಸುವುದಕ್ಕಾಗುವುದಿಲ್ಲ. ಉದಾಹರಣೆಗೆ, ಒಬ್ಬ ಸ್ತ್ರೀಯು ತನ್ನ ತಲೆಯ ಮೇಲೆ ಒಂದು ನೀರು ತುಂಬಿದ ಪಾತ್ರೆಯನ್ನು ಹೊತ್ತಿಕೊಂಡಿರುವಾಗ ಇನ್ನೊಬ್ಬರ ನೀರು ತುಂಬಿದ ಪಾತ್ರೆಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಳ್ಳುವುದಕ್ಕಾಗುತ್ತದೋ? ಇಲ್ಲ. ಹಾಗೆಯೇ ಒಬ್ಬ ಪಾಪಿಯು ಇನ್ನೊಬ್ಬ ಪಾಪಿಗಾಗಿ ಪಾಪದ ಶಿಕ್ಷೆಯನ್ನು ಹೊತ್ತುಕೊಳ್ಳುವುದಕ್ಕಾಗುವುದಿಲ್ಲ. ಏನೇ ಆದರೂ ದೇವರಿಂದ ಕಳುಹಿಸಲ್ಪಟ್ಟ ವಿಮೋಚಕನಾದ ಯೇಸುಕ್ರಿಸ್ತನು ಪಾಪದ ಯಾವ ಭಾರವನ್ನೂ ಹೊತ್ತಿರಲಿಲ್ಲ, ಯಾಕೆಂದರೆ ಆತನು ಶುದ್ಧ ಆತ್ಮವುಳ್ಳ ದೇವರ ಮಗನು ಮತ್ತು ಆದಿಯಲ್ಲಿ ದೇವರೊಂದಿಗಿದ್ದ ವಾಕ್ಯವೂ ಆಗಿದ್ದನು. ಆತನು ಒಬ್ಬ ಕನ್ಯೆಯಲ್ಲಿ ಹುಟ್ಟಿದನು. ಹಾಗಾಗಿ ಆತನು ನಮ್ಮ ರೀತಿಯ ಒಂದು ದೇಹವನ್ನು ಹೊಂದಿದ್ದನು, ಆದರೆ ಆತನು ನಮ್ಮ ಕೆಟ್ಟ ಸ್ವಭಾವವನ್ನು ಹೊಂದಿರಲಿಲ್ಲ. ಆತನು ತನ್ನ ಮೇಲೆ ಪಾಪದ ಭಾರವನ್ನು ಹೊಂದಿದವನಾಗಿರಲಿಲ್ಲ. ಅದಕ್ಕೋಸ್ಕರವೇ ದೇವರು ನಮ್ಮೆಲ್ಲರ ಪಾಪದ ಭಾರವನ್ನು ಆತನ ಮೇಲೆ ಹೊರಿಸಿದನು. ಪರಿಶುದ್ಧನಾದ ಯೇಸು ನಮ್ಮ ಅತಿಕ್ರಮಗಳಿಗಾಗಿ ಸತ್ತನು. ನಂತರ ನಮಗೆ ಜೀವವನ್ನು ಕೊಡುವುದಕ್ಕಾಗಿ 3 ದಿನಗಳ ತರುವಾಯ ಆತನು ಸತ್ತವರೊಳಗಿಂದ ಎದ್ದನು. ಆತನು ಮರಣವನ್ನು, ಸಮಾಧಿಯನ್ನು, ಸೈತಾನನನ್ನು ಮತ್ತು ಪಾಪವನ್ನು ಜಯಿಸಿದನು. ನಾವೆಲ್ಲರೂ ಪಾಪದ ಆಳವಾದ ಗುಂಡಿಯಲ್ಲಿ ಹುಟ್ಟಿದವರಾಗಿದ್ದೇವೆ ಮತ್ತು ಮೇಲಿನಿಂದ ಬಂದ ಮೆಸ್ಸಿಯನ ಹೊರತಾಗಿ ನಮ್ಮನ್ನು ರಕ್ಷಿಸುವುದಕ್ಕೆ ಯಾರೊಬ್ಬರೂ ಬರಲಿಲ್ಲ. ನೀವು ನಿಮ್ಮ ಭರವಸೆಯನ್ನು ಆತನ ಮೇಲಿಟ್ಟರೆ ಆತನು ನಿಮ್ಮನ್ನು ಪಾಪದ ಗುಂಡಿಯೊಳಗಿಂದ ಹೊರಕೆಳೆಯುತ್ತಾನೆ. ಆದಾಮನ ಮಕ್ಕಳನ್ನು ಅವರ ಪಾಪಗಳಿಂದ ರಕ್ಷಿಸುವುದಕ್ಕಾಗಿ ಆತನು ಪರಲೋಕದಿಂದ ಬಂದನು ಮತ್ತು ಈಗ ಆತನು ತನ್ನನ್ನು ನಂಬುವವರಿಗಾಗಿ ಮಧ್ಯಸ್ಥಿಕೆ ವಹಿಸುವುದಕ್ಕಾಗಿ ಪರಲೋಕಕ್ಕೆ ಹಿಂದಿರುಗಿ ಹೋಗಿದ್ದಾನೆ. ಅದನ್ನೇ ವಾಕ್ಯವು ಹೀಗೆ ಹೇಳುತ್ತದೆ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. 1 ತಿಮೋತಿ 2:5-6. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನೂ ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. 7:26-3. ನಾವು ಸುವಾರ್ತೆಯಲ್ಲಿ ನೋಡಿದಂತೆ ಮೆಸ್ಸಿಯನಾದ ಯೇಸು ಭೂಲೋಕದಲ್ಲಿದ್ದಾಗ ಕೆಲವರು ಆತನನ್ನು ನಂಬಿದರು. ಯೇಸು ಯಾರೆಂಬುದಾಗಿ ಗ್ರಹಿಸಿಕೊಂಡವರು ದೊಡ್ಡದಾಗಿ ಸಂತೋಷಿಸಿದರು. ಸಾವಿರಾರು ವರ್ಷಗಳವರೆಗೆ ದೇವರ ಪ್ರವಾದಿಗಳು ಮೆಸ್ಸಿಯನ ಬರುವಿಕೆಯ ಕುರಿತಾಗಿ ಪ್ರವಾದಿಸಿದ್ದನ್ನು ಅವರು ತಿಳಿದಿದ್ದರು. ಈಗ ಅವರು ತಮ್ಮ ಸ್ವಂತ ಕಣ್ಣುಗಳಿಂದ ಆತನನ್ನು ನೋಡುತ್ತಿದ್ದರು. ಯೇಸುವಿನ ಶಿಷ್ಯರೊಳಗೆ ಕೆಲವರು ತಮ್ಮ ಬಂಧುಗಳನ್ನು ಮತ್ತು ಸ್ನೇಹಿತರನ್ನು ಕಂಡುಕೊಂಡು ಅವರಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು, ಯಾರ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು ಎಂದು ಹೇಳಿದರು. 1:41-45. ವಿಷಾದಕರವೇನೆಂದರೆ, ಯೇಸುವಿನ ದಿನದಲ್ಲಿ ಜೀವಿಸಿದ್ದ ಅನೇಕರಿಗೆ ನಿಜವಾಗಿಯೂ ಯೇಸು ಯಾರೆಂಬುದು ಗೊತ್ತಿರಲಿಲ್ಲ. ಅದಕ್ಕನುಸಾರವಾಗಿ ವಾಕ್ಯವು ಹೀಗೆ ಹೇಳುತ್ತದೆ: ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ, ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. 1:14-15:10-11. ನಾವು ನೋಡಿದ ಹಾಗೆ ಮೆಸ್ಸಿಯನ್ನು ಮಾಡಿದ ಅನೇಕ ಸೂಚಕ ಮತ್ತು ಅದ್ಭುತ ಕಾರ್ಯಗಳ ಕುರಿತು ಅನೇಕರು ಸಾಕ್ಷಿ ಕೊಟ್ಟಿದ್ದಾರೆ. ಯೇಸು ರೋಗಗಳನ್ನು, ಬಿರುಗಾಳಿಗಳನ್ನು, ದುರಾತ್ಮಗಳನ್ನು, ಪಾಪ ಮತ್ತು ಮರಣವನ್ನು ಜಯಿಸಿದಾಗ್ಯೂ ಸಹ ಅನೇಕರು ಯೇಸು ಯಾರೆಂಬುದಾಗಿ ಗ್ರಹಿಸಿಕೊಳ್ಳಲಿಲ್ಲ. ಯಾಕೆಂದರೆ ಸೈತಾನನು ಅವರ ಮನಸ್ಸುಗಳನ್ನು ಕುರುಡು ಮಾಡಿದ್ದನು. ಜನರ ಗುಂಪುಗಳು ಆತನನ್ನು ಮುಟ್ಟಿದ್ದರು, ಆತನ ಮೇಲೆ ಒತ್ತರಿಸಿಕೊಂಡಿದ್ದರು, ಆತನನ್ನು ನಿಜವಾಗಿಯೂ ತಿಳಿದುಕೊಳ್ಳಲಿಲ್ಲ. ಪ್ರವಾದಿಗಳಲ್ಲಿ ಈತನು ಒಬ್ಬ ಪ್ರವಾದಿ ಎಂಬುದಾಗಿ ಅವರು ಅಭಿಪ್ರಾಯಪಟ್ಟಿದ್ದರು, ಆದರೆ ಆತನಲ್ಲಿ ದೇವರ ಸಂಪೂರ್ಣತೆಯೆಲ್ಲವೂ ವಾಸಿಸಿದೆ ಎಂಬುದನ್ನು ಅವರು ನಂಬಲಿಲ್ಲ. ಯಹೂದ್ಯ ಧಾರ್ಮಿಕ ನಾಯಕರುಗಳು ಸಹ ಸಂಪೂರ್ಣವಾಗಿ ಯೇಸುವನ್ನು ತಿರಸ್ಕರಿಸಿದ್ದರು ಎನ್ನುವುದನ್ನು ನಾವು ನೋಡಿದ್ದೇವೆ. ಅವರು ಬಹಳವಾಗಿ ಯೇಸುವಿನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು. ಕೊನೆಗೆ ಅವರು ಆತನನ್ನು ಶಿಲುಬೆಗೆ ಮೊಳೆಗಳಿಂದ ಜಡಿದು ಆತನನ್ನು ಕೊಂದು ಹಾಕಿದರು. ಆದರೆ ದೇವರು ಇದನ್ನು ಮೊದಲಿನಿಂದಲೇ ಯೋಜನೆ ಮಾಡಿಕೊಂಡಿದ್ದನು. ಅಂದರೆ ಬಹಳ ಹಿಂದೆಯೇ ತನ್ನ ಪ್ರವಾದಿಗಳ ಮೂಲಕ ಆತನು ಪ್ರಕಟಿಸಿದಂತಹ ತನ್ನ ಪರಿಶುದ್ಧ ಯೋಜನೆಗೆ ಅನುಸಾರವಾಗಿ ಶಿಲುಬೆಯ ಮೇಲಿನ ಮೆಸ್ಸಿಯನ ಮರಣವಾಯಿತು. ಅದಕ್ಕಾಗಿಯೇ ಯೇಸುವನ್ನು ಮರಣಕ್ಕೆ ಒಪ್ಪಿಸುವುದಕ್ಕಾಗಿ ಶಾಸ್ತ್ರಿಗಳು ಆತನನ್ನು ಸೆರೆಹಿಡಿದ ಆ ರಾತ್ರಿಯೊಂದು ತನ್ನನ್ನು ಕಾಪಾಡುವುದಕ್ಕೆ ಬಂದ ಪೇತ್ರನಿಗೆ ಯೇಸು, ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವುದಿಲ್ಲವೆಂದು ನೆನೆಸುತ್ತೀಯಾ? ಕಳುಹಿಸಿಕೊಟ್ಟರೆ ನನಗೆ ಇಂತಿಂಥದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ತಾನು ಯಾಕೆ ಲೋಕಕ್ಕೆ ಬಂದಿದ್ದೇನೆಂಬುದನ್ನು ಯೇಸು ತಿಳಿದಿದ್ದನು. ಪ್ರವಾದಿಗಳು ಬಹಳ ಹಿಂದೆ ಪ್ರಕಟಿಸಿದ ಹಾಗೆಯೇ ಯೇಸು ಪಾಪಿಗಳಿಗಾಗಿ ತನ್ನ ರಕ್ತವನ್ನು ಸುರಿಸಿ ತನ್ನ ಜೀವವನ್ನು ಕೊಡುವುದಕ್ಕೆ ಬಂದನು. ಯೇಸು ಬಂದನು, ಅದರಿಂದ ಅಬ್ರಹಾಮನ ಯಜ್ಞದ ಕುರಿ ಮತ್ತು ಎಲ್ಲ ಪ್ರಾಣಿಗಳ ಯಜ್ಞಗಳ ಚಿಹ್ನೆಯು ಆತನಲ್ಲಿ ನೆರವೇರಿದವು. ಯೇಸು ಶಿಲುಬೆ ಮೇಲೆ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡುವುದಕ್ಕಿಂತ ಮೊದಲು ಹೇಳಿದ ಮಾತು ನಿಮಗೆ ನೆನಪಿದೆಯಾ? ಹೌದು, ಯೇಸು ಗಟ್ಟಿಯಾದ ಧ್ವನಿಯಿಂದ ತೀರಿತು ಎಂದು ಕೂಗಿ ಪ್ರಾಣಬಿಟ್ಟನು. ಆತನು ಸತ್ತಾಗ ದೇವಾಲಯದ ಪರಿಶುದ್ಧ ಸ್ಥಳದ ತೆರೆಯು ಮೇಲಿನಿಂದ ಕೆಳಕ್ಕೆ ಹರಿದು ಹೋಯಿತು. ಯೇಸು ಯಾಕೆ ತೀರಿತು ಎಂದು ಕೂಗಿದನು? ದೇವಾಲಯದ ತೆರೆಯು ಅಂದರೆ ಪಾಪವನ್ನು ಮುಚ್ಚುವುದಕ್ಕೆ ಪ್ರಾಣಿಯ ಯಜ್ಞದ ರಕ್ತವನ್ನು ಚುಮುಕಿಸುತ್ತಿದ್ದ ಮಹಾಪರಿಶುದ್ಧ ಸ್ಥಳದಲ್ಲಿದ್ದ ತೆರೆಯು ಯಾಕೆ ಎರಡು ಭಾಗವಾಗಿ ಹರಿಯಿತು? ದೇವರು ಆ ತೆರೆಯನ್ನು ಎರಡು ಭಾಗವಾಗಿ ಹರಿದನು ಮತ್ತು ಏಸು ತೀರಿತು ಎಂದು ಕೂಗಿದನು. ಏಸುವಿನ ರಕ್ತದಿಂದ ದೇವರು ಆದಾಮನ ಸಂತತಿಯವರ ಪಾಪಗಳನ್ನು ಕ್ಷಮಿಸಿ ಅವರಿಗೆ ದೇವರ ಪರಿಶುದ್ಧವಾದ ಸನ್ನಿಧಿಯಲ್ಲಿ ಎಂದೆಂದಿಗೂ ವಾಸಿಸುವ ಹಕ್ಕನ್ನು ಕೊಟ್ಟನು ಎಂಬುದನ್ನು ಇದರಿಂದ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲು ಶಕ್ತವಾಯಿತು. ತನ್ನ ಮರಣದಿಂದ ಕರ್ತನಾದ ಏಸು ಪ್ರವಾದಿಗಳ ಮಾತುಗಳನ್ನು ಮತ್ತು ಪ್ರಾಣಿಗಳ ಯಜ್ಞದ ಚಿಹ್ನೆಯನ್ನು ನೆರವೇರಿಸಿದನು ಮತ್ತು ನಾವು ನೋಡಿಕೊಂಡ ಹಾಗೆ ಪಾಪಕ್ಕಾಗಿ ಎಂದೆಂದಿಗೂ ದಂಡ ತೆರುವುದಕ್ಕೆ ಪೂರ್ಣ ಕ್ರಯದ ಹಾಗೆ ಆತನ ಯಜ್ಞವನ್ನು ದೇವರು ಒಪ್ಪಿಕೊಂಡದ್ದಕ್ಕೆ ಮೂರನೆಯ ದಿನದ ಆತನ ಪುನರುತ್ಥಾನವು ಸ್ಪಷ್ಟವಾದ ರುಜುವಾತಾಗಿದೆ. ಏಸುಕ್ರಿಸ್ತನು ದೇವರು ಲೋಕದ ಜನರಿಗೆ ಕೊಟ್ಟಂತಹ ಸಂಪೂರ್ಣವಾದ ಯಜ್ಞವಾಗಿದ್ದಾನೆ. ಆದ್ದರಿಂದ ಆತನಲ್ಲಿ ನಂಬಿಕೆಯಿಡುವ ಯಾವನಾದರೂ ನಾಶವಾಗುವುದಿಲ್ಲ, ಆದರೆ ನಿತ್ಯ ಜೀವವನ್ನು ಪಡೆಯುತ್ತಾನೆ. ಹಾಗಾದರೆ ಈಗ ಪ್ರವಾದಿಗಳ ಸಂದೇಶದ ಪುನರಾವರ್ತನೆಯನ್ನು ನಾವು ಮುಗಿಸುವುದಕ್ಕೆ ಮೊದಲು ಪಾಪಿಗಳಾಗಿ ಕ್ರಯ ಕೊಡುವುದಕ್ಕೆ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ಮೆಸ್ಸಿಯನಾದ ಏಸು ಒಂದು ಸಂಪೂರ್ಣವಾದ ಮತ್ತು ಕೊನೆಯ ಯಜ್ಞವನ್ನು ಕೊಟ್ಟಿರುವುದಕ್ಕೆ ಸಂಬಂಧಿಸಿದಂತೆ ದೇವರ ವಾಕ್ಯದಿಂದ ಕೆಲವು ಅಗಾಧವಾದ ಮತ್ತು ಅದ್ಭುತವಾದ ವಚನಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ವಾಕ್ಯವು ಹೀಗೆ ಹೇಳುತ್ತದೆ: ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ತಂದಿದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ, ಯಾಕೆಂದರೆ ದೇವರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಆದರೆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಇಬ್ರಿಯ 10:1-4. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದುಬಿಡುತ್ತಾನೆ. ಏಸುಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತಹ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಆ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹಿಂದಿರುಗುವುದು. ನನ್ನ ಯಜ್ಞಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಇನ್ನೂ ಅವರ ಪಾಪಗಳನ್ನು ದುಷ್ಟಕೃತ್ಯಗಳನ್ನು ತನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. ಪಾಪಗಳು ಪರಿಹಾರವಾದಲ್ಲಿ ಇನ್ನೂ ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ. ಹೀಗಿರುವಲ್ಲಿ ಸಹೋದರರೇ, ಏಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯೂ ಇವೇ ನಮ್ಮ ಮುಂದೆ ಇರುವವು. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೆ. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತಹ ತನ್ನನ್ನು ಪವಿತ್ರ ಮಾಡಿದಂತಹ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟು ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದ ಆತನನ್ನು ಬಲ್ಲೆವು. ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನೆಂತಲೂ ಹೇಳಿಯದೆ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿಬೀಳುವುದು ಭಯಂಕರವಾದುದು. ಇದನ್ನು ಕೇಳಿಸಿಕೊಂಡಿರುವ ನಾವು ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಈ ಮಾತುಗಳೊಂದಿಗೆ ಮೆಸ್ಸಿಯನಾದ ಯೇಸುವಿನ ರಕ್ತದಲ್ಲಿ ಕಂಡುಕೊಂಡಿರುವ ರಕ್ಷಣೆಯ ಒಂದೇ ಮಾರ್ಗವನ್ನು ಅಲಕ್ಷ್ಯ ಮಾಡಬಾರದೆಂದು ಈ ದಿನ ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಎಚ್ಚರಿಸುತ್ತಿದ್ದಾನೆ. ದೇವರು ಸ್ವತಃ ಕೊಟ್ಟಿರುವಂತಹ ಯಜ್ಞವನ್ನು ಕಡೆಗಣಿಸುವ ಯಾವನಾದರೂ ಪಾಪಗಳಿಗಾಗಿ ಇನ್ನಾವ ಯಜ್ಞವೂ ಇಲ್ಲ ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಕನಿಕರವಿಲ್ಲದಂತಹ ದೇವರ ನ್ಯಾಯ ತೀರ್ಪಿನ ಹೊರತಾಗಿ ಬೇರೇನೂ ಉಳಿದಿರುವುದಿಲ್ಲ. ಯೇಸುಕ್ರಿಸ್ತನು ದೇವರ ಸ್ವತಃ ಕೊಟ್ಟಿರುವ ಒಂದು ಸಂಪೂರ್ಣವಾದ ಯಜ್ಞವಾಗಿದ್ದಾನೆ. ಆದ್ದರಿಂದ ಆತನನ್ನು ನಂಬುವ ಯಾವನಾದರೂ ನಾಶವಾಗುವುದಿಲ್ಲ, ಆದರೆ ನಿತ್ಯ ಜೀವವನ್ನು ಹೊಂದುತ್ತಾನೆ. ಶಿಲುಬೆಯ ಮೇಲೆ ಏಸು ತೀರಿತು ಎಂದು ಹೇಳಿದನು. ಏಸು ದೇವರ ವಾಕ್ಯವಾಗಿರುವ ನಿಮಿತ್ತದಿಂದ ತೀರಿತು ಎಂದು ಏಸು ಹೇಳಿದಾಗ ತೀರಿತು ಎಂದು ದೇವರು ಸ್ವತಃ ಹೇಳುತ್ತಿದ್ದಾನೆ. ಮೂರು ದಿನಗಳ ತರುವಾಯ ದೇವರು ಏಸುವನ್ನು ಜೀವದಿಂದ ಎಬ್ಬಿಸಿದನು ಮತ್ತು ಪಾಪಕ್ಕಾಗಿ ಏಸುವಿನ ಯಜ್ಞದೊಂದಿಗೆ ತಾನು ಪೂರ್ತಿಯಾಗಿ ತೃಪ್ತಿಗೊಂಡಿದ್ದೇನೆಂಬುದನ್ನು ಲೋಕಕ್ಕೆ ಸಾಬೀತುಪಡಿಸಿದನು. ಸ್ನೇಹಿತರೆ, ಏಸು ನಿನ್ನ ಪಾಪಗಳಿಗಾಗಿ ದಂಡನೆ ತೆತ್ತಿದ್ದಾನೆಂಬುದನ್ನು ನೀನು ಗ್ರಹಿಸಿದ್ದೀಯಾ? ಏಸುಕ್ರಿಸ್ತನು ನಿನಗಾಗಿ ರಕ್ಷಣೆಯ ಕಾರ್ಯವನ್ನು ಮುಗಿಸಿದ್ದಾನೆಂಬುದನ್ನು ನೀನು ನಂಬುತ್ತೀಯಾ? ಅಥವಾ ನೀನು ನಿನ್ನ ಸ್ವಂತ ಕೆಲಸಗಳಿಂದ ನಿನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಇನ್ನೂ ಪ್ರಯತ್ನಿಸುತ್ತಿದ್ದೀಯಾ? ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು. ಮುಂದಿನ ದಿನದವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಶಿಲುಬೆಯ ಮೇಲಿನಿಂದ ಮೆಸ್ಸಿಯನ ವಿಜಯದ ಘೋಷಣೆಯ ಆಳವಾದ ಅರ್ಥವನ್ನು ನೀವು ಆಲೋಚಿಸುವಂತೆ ನಡೆಸಲಿ. ಆ ಘೋಷಣೆ ಏನೆಂದರೆ ತೀರಿತು. ಯೋಹಾನ 13:30.
ಪರಾತ್ಪರನ ಮರೆಯಲ್ಲಿ ಇರುವ ಗುರಾಣಿಯಂತೆ ನಾನಿರುವೆ, ಪರಾತ್ಪರನ ನಿವಾಸದಲ್ಲಿ ಸ್ತುತಿ ಹಾಡುವ ಸ್ತುತಿಕಾರನಂತಿರುವೆ. ಸ್ವರಗಳ ರಾಗಗಳಲ್ಲಿ ಹಾಡುವ ಗಾಯಕನಂತೆ, ಶೋಭಿತ ದೇವರ ತೇಜಸ್ಸಿನಲ್ಲಿ ಶೋಭಿತ ಮಾನಸನಾಗಿ. ಸಪ್ತ ಸ್ವರಗಳ ರಾಗಗಳಲ್ಲಿ ಹಾಡುವ ಗಾಯಕನಂತೆ, ಶೋಭಿತ ದೇವರ ತೇಜಸ್ಸಿನಲ್ಲಿ ಶೋಭಿತ ಮಾನಸನಾಗಿ. 10 ತಂತಿಗಳ ಲಯತಾಳದಲ್ಲಿ, ವೀಣೆ ಕಿನ್ನರಿಯ ಶ್ರುತಿರಾಗದಲ್ಲಿ, ಇಳಿಸದೆ ಹಾಡುವ ಹಾಡುಗಾರನಾಗಿರುವೆ. ಪರಾತ್ಪರನ ಮರೆಯಲ್ಲಿರುವ ಗುರಾಣಿಯಂತೆ ನಾನಿರುವೆ, ಪರಾತ್ಪರನ ನಿವಾಸದಲ್ಲಿ ಸ್ತುತಿ ಹಾಡುವ ಸ್ತುತಿಕಾರನಂತಿರುವೆ. 10 ತಂತಿಗಳ ಲಯತಾಳದಲ್ಲಿ, ವೀಣೆ ಕಿನ್ನರಿಯ ಶ್ರುತಿರಾಗದಲ್ಲಿ, ನಿಲ್ಲಿಸದೆ ಹಾಡುವ ಹಾಡುಗಾರನಾಗಿರುವೆ.
ರಾತ್ಪರನ ಮರೆಯಲ್ಲಿರುವ ಗುರಾಣಿಯಂತೆ ನಾನಿರುವೆ ಪರಾತ್ಪರನ ನಿವಾಸದಲ್ಲಿ ಸ್ತುತಿ ಹಾಡುವ ಸ್ತುತಿಗಾರನಂತಿರುವೆ ಸ್ತುತಿ ಹಾಡುವ ಸ್ತುತಿಗಾರನಂತಿರುವೆ ಸ್ತುತಿ ಹಾಡುವ ಸ್ತುತಿಗಾರನಂತಿರುವೆ
ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು, ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.